In Ephesians 5, we are told that wife is to be like the church, subject to Christ.
ಎಫೆಸ 5ನೇ ಅಧ್ಯಾಯದಲ್ಲಿ ನಮಗೆ ಈ ರೀತಿ ಹೇಳಲ್ಪಟ್ಟಿದೆ, ಹೆಂಡತಿಯು ಸಭೆಯ ರೀತಿಯಲ್ಲಿ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುತ್ತದೆ ಎಂಬುದಾಗಿ.
But sometimes the church, you look around, is not a very good example of submitting to Christ. You know that.
ಕೆಲವೊಮ್ಮೆ ಸಭೆಯು ನೀವು ಸುತ್ತ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ಕ್ರಿಸ್ತನಿಗೆ ಅಧೀನವಾಗುವಂತದ್ದರಲ್ಲಿ ಒಳ್ಳೆಯ ಮಾದರಿಯನ್ನ ಹೊಂದಿಲ್ಲ.
So I want to give you a better example. Christ himself.
ನಾನು ನಿಮಗೆ ಒಂದು ಉತ್ತಮ ಉದಾಹರಣೆಯನ್ನು ಕೊಡ ಬಯಸುತ್ತೇನೆ, ಅದು ಕ್ರಿಸ್ತನೇ ಆಗಿದ್ದಾನೆ.
And that's in 1 Corinthians 11 and verse 3.
1 ಕೊರಿಂಥ 11ನೇ ಅಧ್ಯಾಯ 3ನೇ ವಚನ.
I want you to understand that Christ is the head of every man and the man is the head of the woman.
ಆದರೂ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆಯಾಗಿದ್ದಾನೆ, ಸ್ತ್ರೀಗೆ ಪುರುಷನು ತಲೆಯಾಗಿದ್ದಾನೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ ಎಂದು ನೀವು ತಿಳಿಯಬೇಕೆಂದು ನಾನು ಅಪೇಕ್ಷಿಸುತ್ತೇನೆ.
In other words, again the same picture, the husband is the head of the wife.
ಮತ್ತೊಮ್ಮೆ ಅದೇ ಚಿತ್ರಣ, ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ.
And God is the head of Christ.
ಅದೇ ರೀತಿ ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ.
So now get this picture.
ಈಗ ನೀವು ಈ ಒಂದು ಚಿತ್ರಣವನ್ನು ಪಡೆದುಕೊಳ್ಳ್ರಿ.
In the same way that Christ is subject to God the Father,
ಕ್ರಿಸ್ತನು ಹೇಗೆ ತಂದೆಯಾದ ದೇವರಿಗೆ ಅಧೀನನಾದನೋ,
the wife is to be subject to man, her husband.
ಹೆಂಡತಿಯು ಅದೇ ರೀತಿಯಾಗಿ ಪುರುಷನಿಗೆ ಅಂದರೆ ತನ್ನ ಗಂಡನಿಗೆ ಅಧೀನಳಾಗಬೇಕು.
Like Christ accepted God the Father as his head.
ಹೇಗೆ ಕ್ರಿಸ್ತನು ತಂದೆಯಾದ ದೇವರು ತನ್ನ ತಲೆಯಾಗಿದ್ದಾನೆ ಎಂದು ಒಪ್ಪಿಕೊಂಡರು ಅಂದರೆ ಸ್ವೀಕರಿಸಿಕೊಂಡರು, ಅದೇ ರೀತಿ
ದ ವುಮನ್ ಹ್ಯಾಸ್ ಟು ಅಕ್ಸೆಪ್ಟ್ ಹರ್ ಹಸ್ಬೆಂಡ್ ಆಸ್ ಹರ್ ಹೆಡ್.
ಅದೇ ರೀತಿ ಸ್ತ್ರೀಯು ತನ್ನ ಗಂಡನನ್ನ ತನ್ನ ತಲೆಯನ್ನಾಗಿ ಒಪ್ಪಿಕೊಳ್ಳಬೇಕು ಅಂದ್ರೆ ಸ್ವೀಕರಿಸಿಕೊಳ್ಳಬೇಕು.
ಸೊ ಹೂ ಇಸ್ ಯುವರ್ ಎಕ್ಸಾಂಪಲ್ ಇನ್ ದಿಸ್ ಪ್ಯಾಸೇಜ್?
ಈ ಒಂದು ವಿಭಾಗದಲ್ಲಿ ಯಾರು ನಮಗೆ ಮಾದರಿಯಾಗಿದ್ದಾರೆ ಹಾಗಾದ್ರೆ
ದ ಚರ್ಚ್, Jesus Christ.
ಸಭೆಯಲ್ಲ, ಯೇಸು ಕ್ರಿಸ್ತನೇ.
And that's a perfect example.
ಅದು ಬಹಳ ಪರಿಪೂರ್ಣವಾದಂತ ಮಾದರಿ.
So just like Christ is the example for husbands,
ಕ್ರಿಸ್ತನು ಹೇಗೆ ಗಂಡಂದರಿಗೆ ಮಾದರಿಯಾಗಿದ್ದಾನೋ,
we find Christ is the example for wives too.
ಅದೇ ರೀತಿಯಾಗಿ ಹೆಂಡತಿಯರಿಗೂ ಕೂಡ ಕ್ರಿಸ್ತನು ಮಾದರಿಯಾಗಿದ್ದಾನೆ.
In the way Jesus submitted,
ಹೇಗೆ ಯೇಸು ಸ್ವಾಮಿಯು ಅಧೀನರಾದರಲ್ಲ ಹಾಗೆ.
Because the Father told him to do it.
ಯಾಕಂದ್ರೆ ತಂದೆಯು ಯೇಸುವಿಗೆ ಹೇಳಿದ್ರು ಅದನ್ನ ಮಾಡುವಂತೆ.
You know, this word submission, unfortunately, in the eyes of many people is a dirty word.
ನಿಮಗೆ ಗೊತ್ತಾ, ಈ ಒಂದು ಅಧೀನತೆ ಎಂಬ ಪದವು ಅನೇಕರ ದೃಷ್ಟಿಯಲ್ಲಿ ದುರದೃಷ್ಟವಶಾತ್ ಒಂದು ಹೊಲಸು ಪದವಾಗಿ ಬಿಟ್ಟಿದೆ.
And with the women's liberation movement which has affected so many people around the world,
ಮತ್ತು ಈ ಮಹಿಳಾ ವಿಮೋಚನೆಯ ಕ್ಷಣವು ಅಂದ್ರೆ ಮಹಿಳೆಯರ ಸ್ವತಂತ್ರದ ಕ್ಷಣವು ಪ್ರಪಂಚದಾದ್ಯಂತ ಅನೇಕ ಜನರ ಮೇಲೆ ಪರಿಣಾಮವನ್ನ ಬೀರಿತು.
And it's affected a lot of people in western countries.
ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅನೇಕ ಜನರ ಮೇಲೆ ಪರಿಣಾಮ ಬೀರಿತು.
And has gradually affected westernized parts of India.
ಅದೆ ರೀತಿ ಕ್ರಮೇಣವಾಗಿ ಇದು ಭಾರತದ ಪಾಶ್ಚಿಮಾತ್ಯ ಭಾಗಗಳಲ್ಲಿಯೂ ಕೂಡ ಪರಿಣಾಮವನ್ನ ಬೀರಿದೆ.
You know, this removing of the veil from over the women's head started with the women's liberation movement.
ಸ್ತ್ರೀಯರ ತಲೆಯ ಮೇಲಿನ ಮುಸುಕನ್ನ ತೆಗೆದು ಹಾಕುವಂತದ್ದು ಈ ಒಂದು ಸ್ತ್ರೀಯರ ವಿಮೋಚನೆಯ ಕ್ಷಣದೊಟ್ಟಿಗೆ ಪ್ರಾರಂಭವಾಯಿತು.
100 years ago, even in America, in all churches, women covered their heads.
100 ವರ್ಷಗಳ ಹಿಂದೆ ಅಮೆರಿಕದ ಎಲ್ಲಾ ಸಭೆಗಳಲ್ಲಿಯೂ ಕೂಡ ಸ್ತ್ರೀಯರು ತಮ್ಮ ತಲೆಯ ಮೇಲೆ ಮುಸುಕನ್ನ ಹಾಕಿಕೊಳ್ತಿದ್ರು.
But with the women's liberation movement 50 years ago, women took off their veils, they were honest.
50 ವರ್ಷದ ಹಿಂದೆ ಈ ಒಂದು ಸ್ತ್ರೀಯರ ವಿಮೋಚನೆಯ ಕ್ಷಣವು ಏನು ಆರಂಭ ಆಯ್ತಲ್ಲ, ಅವಾಗಿನಿಂದ ಸ್ತ್ರೀಯರು ತಮ್ಮ ತಲೆಯ ಮೇಲೆ ಮುಸುಕನ್ನ ಹಾಕೋದನ್ನ ನಿಲ್ಲಿಸಿಬಿಟ್ರು. ಅವರು ಪ್ರಾಮಾಣಿಕರಾಗಿದ್ದರು.
When they took off their veils saying, I am not in subjection to any man or to my husband.
ಅವರು ಆ ಮುಸುಕನ್ನ ತೆಗೆದು ಹಾಕುವ ಮುಖಾಂತರ ಈ ರೀತಿ ಹೇಳುವವರಾದರೂ ನಾನು ಯಾವ ಪುರುಷನಿಗಾಗಲಿ ನನ್ನ ಗಂಡನಿಗಾಗಲಿ ಅಧೀನಲಾಗುವುದಿಲ್ಲ ಎಂಬುದನ್ನ ಹೇಳ್ತಾ ಹೋದ್ರು ಅವರು.
But remember that.
ಆದರೆ ನೆನಪಿಡ್ರಿ ಅದನ್ನ.
It's a sign of a rebellious spirit when a woman takes off that veiling.
ಆ ಒಂದು ಸ್ತ್ರೀಯು ತನ್ನ ತಲೆಯ ಮೇಲೆ ಮುಸುಕನ್ನ ತೆಗೆದು ಹಾಕುವುದು ಈ ಒಂದು ಎದುರು ಬೀಳುವಂತ ಆತ್ಮದ ಗುರುತಾಗಿದೆ ಅಂದ್ರೆ ಚಿಹ್ನೆಯಾಗಿದೆ.
Which God has said in the same chapter in 1 Corinthians 11.
1 ಕೊರಿಂಥ 11ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ದಾರೆ.
It says further down, a woman ought to have, verse 10, a symbol of authority on her head because of the angels.
10th vachana ee riti helutte ee karanadinda dootara nimittavagi streege tanna shirasina mele adhikara virabeku embudagi.
It's in the context of a woman being subject to a man.
Idu mahileyu purushanige adinalaguva vishayakke sambandhapattadagide andre aa sandarbhakke holikeyagide.
So I'm just telling you how you got to be careful of that spirit that there is in the world that's come over to India from the western world.
Nan nimige helta idini yakappa andre neevu ee ondu aatmada vishayavagi bahala echcharikeyinda irabeku. ಇಡೀ ಲೋಕದಲ್ಲಿ ಈ ಆತ್ಮ ಇದೆ. ಈ ಒಂದು ಆತ್ಮವು ಭಾರತಕ್ಕೆ ಪಾಶ್ಚಿಮಾತ್ಯ ದೇಶಗಳಿಂದ ಬಂದದ್ದಾಗಿದೆ.
ಯು ಸೀ ಇಟ್ ಇನ್ ಆಲ್ ದೀಸ್ ಕ್ಯಾರಿಸ್ಮ್ಯಾಟಿಕ್ ಚರ್ಚಸ್ ವೆನ್ ನೋ ವುಮನ್ ಎವರ್ ಬಿಲೀವ್ಸ್ ಇನ್ ವೇಲಿಂಗ್ ಹರ್ ಹೆಡ್.
ಇವೆಲ್ಲವನ್ನ ನೀವು ಕ್ಯಾರಿಸ್ಮ್ಯಾಟಿಕ್ ಸಭೆಗಳಲ್ಲಿ ನೋಡ್ತೀರಿ. ಯಾವ ಸ್ತ್ರೀನೂ ಅಲ್ಲಿ ತನ್ನ ತಲೆಗೆ ಮುಸುಕನ್ನ ಹಾಕಿಕೊಳ್ಳುವಂತ ವಿಷಯದಲ್ಲಿ ನಂಬಿಕೆಯನ್ನ ಇಡೋದಿಲ್ಲ.
ಇಟ್ಸ್ ದಟ್ ಸ್ಪಿರಿಟ್ ದಟ್ಸ್ ಕಮ್ ಓವರ್ ಫ್ರಮ್ ದ ವೆಸ್ಟರ್ನ್ ವರ್ಲ್ಡ್.
ಈ ಒಂದು ಆತ್ಮವು ಪಾಶ್ಚಿಮಾತ್ಯ ಲೋಕದಿಂದ ಬಂದದ್ದಾಗಿದೆ.
ಸ್ಪಿರಿಟ್ ಆಫ್ ಸೈತಾನ್.
ಇದು ಒಂದು ಸೈತಾನನ ಆತ್ಮ.
ಸೈತಾನಿಕ್ ರೆಬೆಲಿಯಸ್ ಐ ವಿಲ್ ನಾಟ್ ಅಕ್ಸೆಪ್ಟ್ ಗಾಡ್ಸ್ ಆರ್ಡರ್ that the man has to be the head.
ಪುರುಷನು ತಲೆಯಾಗಿರಬೇಕು ಎಂಬಂತ ದೇವರ ಕ್ರಮವನ್ನ ನಾನು ಒಪ್ಪುವುದಿಲ್ಲ ಮತ್ತು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ ಎಂಬುದು ಸೈತಾನನ ಎದುರು ಬೀಳುವಂತ ಆತ್ಮವಾಗಿದೆ.
Of the one who said that, I am equal to the man.
ಯಾರು ಹೇಳಿದ್ದು ನಾನು ಪುರುಷನಿಗೆ ಸರಿ ಸಮಾನಳು ಎಂಬುವಂತ ಆತ್ಮ ಅದು.
Okay. Let me see what type of home you build, sister.
ಸಹೋದರಿಯೆ ನೀನು ಎಂತಹ ಮನೆಯನ್ನ ಅಂದ್ರೆ ಕುಟುಂಬವನ್ನ ಕಟ್ತೀರಾ ನಾನು ನೋಡಲು ಇಷ್ಟಪಡ್ತೇನೆ.
And let me see, give me 20 years and I'd like to see what your children are going to be like.
20 ವರ್ಷದ ನಂತರ ನಿಮ್ಮ ಮಕ್ಕಳು ಏನಾಗಿರ್ತಾರೆ ಎಂಬುದನ್ನ ನಾನು ನೋಡಲು ಬಯಸುತ್ತೇನೆ.
I prophesy they'll bring dishonor to you and be a headache to you.
ನಾನು ಪ್ರವಾದಿಸುತ್ತೇನೆ ಈಗಲೇ ನೀವು ಹಾಗೆ ಇರೋದಾದ್ರೆ ನಿಮ್ಮ ಮಕ್ಕಳು ನಿಮಗೆ ಅಗೌರವವನ್ನ ತರುವವರಾಗಿರ್ತಾರೆ ಮತ್ತು ನಿಮಗೆ ಅವರು ತಲೆನೋವಾಗಿರುತ್ತಾರೆ.
ಬಿಕಾಸ್ ಯು ಕಾಂಟ್ ವಯಲೇಟ್ ಗಾಡ್ಸ್ ವರ್ಡ್ ಅಂಡ್ ಎಕ್ಸ್ಪೆಕ್ಟ್ ಗಾಡ್ಲಿನೆಸ್ ಗಾಡ್ ಟು ಬ್ಲೆಸ್ ಯುವರ್ ಹೋಮ್.
ನೀವು ದೇವರ ವಾಕ್ಯವನ್ನ ಉಲ್ಲಂಘಿಸಿ ನಿಮ್ಮ ಮನೆಯನ್ನ ಆಶೀರ್ವದಿಸುವಂತೆ ಮತ್ತು ದೈವಿಕ ಕುಟುಂಬವನ್ನಾಗಿ ಮಾಡುವಂತೆ ದೇವರಿಂದ ನಿರೀಕ್ಷೆ ಮಾಡಲು ಆಗೋದಿಲ್ಲ. ನೀವು
ಕಂಪ್ಲೀಟ್ಲಿ ಆಟ್ ಆಫ್ ದ ಕ್ವೆಶ್ಚನ್.
ಅದು ಸಂಪೂರ್ಣವಾಗಿ ಪ್ರಶ್ನೆಯಿಂದ ಹೊರಗಿರುವಂತದ್ದಾಗಿದೆ.
ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ the important thing is not the veiling of the head.
Na nimge helak ishta padta irodena pandre mukhyavada sangati nimma talage musukanna hakikolluvudu embudagi alla.
You can veil your head and not be subject to your husband at home. That's worse.
Neevu nimma talage musukanna hakikondu nimma maneyalli nimma gandanige adinalagade iruvantaddu bahala ketta sangatine agiruttade.
Is that spirit behind it which says who said he's my head?
Adara hindagade iruvanta aatma ee riti helutade ಆತನು ನನ್ನ ತಲೆ ಎಂಬುದಾಗಿ ಯಾರು ಹೇಳಿದ್ದು ಅಂತ.
ಇಮ್ಯಾಜಿನ್ ಇಫ್ ಜೀಸಸ್ ಲಿವ್ಡ್ ಆನ್ ಅರ್ತ್ ಅಂಡ್ ಸೆಡ್ ಹೂ ಸೆಡ್ ದ ಫಾದರ್ ಇಸ್ ಮೈ ಹೆಡ್ ಐ ಆಮ್ ಈಕ್ವಲ್ ಟು ಹಿಮ್.
ಕಲ್ಪಿಸಿಕೊಳ್ಳ್ರಿ ಯೇಸುಸ್ವಾಮಿಯುಹೇಲೋಕದಲ್ಲಿರುವಾಗ ಯಾರು ನನ್ನ ತಂದೆ ನನಗೆ ತಲೆಯಾಗಿದ್ದಾರೆ ಅಂತ ಹೇಳಿದ್ದು ನಾನು ಅವರಿಗೆ ಸಮನಾಗಿದ್ದೇನೆ ಅಂತ ಹೇಳುವಂತದನ್ನ.
ವಾಸ್ ಜೀಸಸ್ ಈಕ್ವಲ್ ಟು ದ ಫಾದರ್ ಆರ್ ನಾಟ್?
ಯೇಸುಸ್ವಾಮಿ ತಮ್ಮ ತಂದೆಗೆ ಸಮನಾಗಿ ಇದ್ರೋ ಇಲ್ವೋ?
ಯೆಸ್ ಆರ್ ನೋ?
ಹೌದು ಇಲ್ವೋ?
ಯೆಸ್, ಆಲ್ ಆಫ್ ಯು ಸೇ ಯೆಸ್ ಅಂಡ್ ದಟ್ಸ್ ರೈಟ್.
ಹೌದು, ನೀವೆಲ್ಲರೂ ಅದನ್ನ ಹೌದು ಅಂತ ಹೇಳ್ತಾ ಇದ್ದೀರಿ, ಅದು ಸರಿನೇ.
ಜೀಸಸ್ ವಾಸ್ ಈಕ್ವಲ್ ಟು ದ ಫಾದರ್.
ಯೇಸುಸ್ವಾಮಿಯು ತಂದೆಗೆ ಸಮನಾಗಿದ್ರು.
ಅಂಡ್ ಡು ಯು ನೋ ಇನ್ ಗಾಡ್ಸ್ ಐಸ್ ಎ ಮ್ಯಾನ್ ಅಂಡ್ ವುಮನ್ ಆರ್ ಈಕ್ವಲ್?
ನಿಮಗೆ ಗೊತ್ತಾ ದೇವರ ದೃಷ್ಟಿಯಲ್ಲಿ ಪುರುಷ ಮತ್ತು ಸ್ತ್ರೀ ಸಮನಾಗಿದ್ದಾರೆ ಎಂದು?
ಅಬ್ಸಲ್ಯೂಟ್ಲಿ ಈಕ್ವಲ್.
ನಿಶ್ಚಯವಾಗಿ ಇಬ್ಬರು ಸಮನಾಗಿದ್ದಾರೆ.
ದ ಮ್ಯಾನ್ ಇಸ್ ನಾಟ್ ಸುಪೀರಿಯರ್ ಬಿಫೋರ್ ಗಾಡ್ ಓವರ್ ದ ವುಮನ್.
ಪುರುಷನು ದೇವರ ಎದುರುಗಡೆ ಸ್ತ್ರೀಯ ಮೇಲೆ ಉನ್ನತವಾದವನು ಏನಲ್ಲ.
ದ ಮ್ಯಾನ್ ಇಸ್ ನಾಟ್ some special favorite of God. No, men and women are equal before God.
ಪುರುಷನು ಏನು ದೇವರಿಗೆ ಒಂದು ಪ್ರತ್ಯೇಕವಾದಂತ ವಿಶೇಷವಾದವನು ಏನಲ್ಲ. ದೇವರ ದೃಷ್ಟಿಯಲ್ಲಿ ಪುರುಷ ಮತ್ತು ಸ್ತ್ರೀ ಸಮನಾಗಿದ್ದಾರೆ.
But yet the woman has to be in subject. Why?
ಹಾಗಿದ್ರೂ ಕೂಡ ಸ್ತ್ರೀಯು ಅಧೀನಳಾಗಬೇಕು. ಯಾಕದು?
Jesus Christ was equal to the Father and yet for the purpose of redemption he subjected himself to the Father.
ಯೇಸು ಸ್ವಾಮಿಯು ತಂದೆಗೆ ಸಮನಾಗಿದ್ರು, ಹಾಗಿದ್ದರೂ ಕೂಡ ಆ ಒಂದು ವಿಮೋಚನೆಯ ಉದ್ದೇಶಕ್ಕಾಗಿ ಯೇಸು ಸ್ವತಃ ತಾವೇ ತಂದೆಗೆ ಅಧೀನರಾದ್ರು.
ಅಂಡ್ ಡೆಮಾನ್ಸ್ಟ್ರೇಟೆಡ್ ಇನ್ ಅ ವರ್ಲ್ಡ್ ವಿಚ್ ಬಿಲೀವ್ ದಟ್ ಸಬ್ಮಿಷನ್ ವಾಸ್ ಅ ಡರ್ಟಿ ವರ್ಡ್.
ಇಡೀ ಲೋಕದಲ್ಲಿ ಪ್ರತಿಪಾದಿಸಿ ನಂಬುವುದು ಏನಪ್ಪಾ ಅಂತಂದ್ರೆ ಅಧೀನತೆ ಎಂಬ ಪದವು ಹೊಲಸು ಎಂಬುದಾಗಿ.
ಈ ಡೆಮಾನ್ಸ್ಟ್ರೇಟೆಡ್ that submission can be a glorious thing.
Adare Yesu Swamiyu lokadalli torpadisiddu yenappa antandre adinate embuvudu ondu shreshtha sangatiyagide.
A man can demonstrate that by his total submission to Christ.
Purushanu Kristanige sampurnavagi adinanaguva mukantara adanna prachura padisuvaga.
And a wife can demonstrate that by her total submission to her husband.
ಹೆಂಡತಿಯು ಕೂಡ ತನ್ನ ಗಂಡನಿಗೆ ಸಂಪೂರ್ಣವಾಗಿ ಅಧೀನಳಾಗುವ ಮುಖಾಂತರ ಅದನ್ನ ತೋರ್ಪಡಿಸುವವಳಾಗಿರಬೇಕು.
So both have the privilege.
ಇಬ್ಬರಿಗೂ ಕೂಡ ಅದೊಂದು ಸೌಭಾಗ್ಯ.
I have the privilege of demonstrating the glory of submission.
ಆ ಒಂದು ಅಧೀನತೆಯ ಶ್ರೇಷ್ಠತೆಯನ್ನ ತೋರಿಸುವಂತ ಅಂದ್ರೆ ಪ್ರಚುರಪಡಿಸುವಂತ ಸೌಭಾಗ್ಯವನ್ನ ನಾನು ಹೊಂದಿಕೊಂಡಿದ್ದೇನೆ.
By my total submission to Christ.
ಅಂದ್ರೆ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಅಧೀನನಾಗುವಂತದ್ದರಿಂದ.
That means as soon as the Lord tells me something.
ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕರ್ತನು ನನಗೆ ಏನಾದರೂ ಒಂದು ಮಾಡುವಂತೆ ಹೇಳುವಾಗ
Go and apologize to your wife. I'll do it immediately.
ನನ್ನ ಹೆಂಡತಿಗೆ ಹೋಗಿ ಕ್ಷಮೆ ಕೇಳು ಅಂತ ಹೇಳುವಾಗ ನಾನು ಅದನ್ನ ತಕ್ಷಣ ಮಾಡುವವನಾಗಿರ್ತೇನೆ.
That's the glory of submission.
ಅದೇ ಆ ಒಂದು ಅಧೀನತೆಯ ಶ್ರೇಷ್ಠತೆಯಾಗಿದೆ.
You think a man doesn't have to submit? Of course he has, to Christ.
ಪುರುಷನು ಅಧೀನನಾಗುವ ಅವಶ್ಯಕತೆ ಇಲ್ಲ ಅಂತ ಯೋಚಿಸ್ತೀರಾ? ನಿಶ್ಚಯವಾಗಿ ಆತನು ಕ್ರಿಸ್ತನಿಗೆ ಅಧೀನನಾಗಬೇಕು.
And the woman has the opportunity to demonstrate that spirit of submission in her home.
ಸ್ತ್ರೀಯು ತನ್ನ ಕುಟುಂಬದಲ್ಲಿ ಅಧೀನತೆಯ ಆತ್ಮವನ್ನ ಪ್ರಚುರಪಡಿಸುವಂತ ಅವಕಾಶವನ್ನ ಹೊಂದಿಕೊಂಡಿದ್ದಾಳೆ.
Now a woman may say,
ಈಗ ಸ್ತ್ರೀಯು ಈ ರೀತಿ ಹೇಳಬಹುದು,
But my husband doesn't know the Lord like I do.
ನಾನು ಕರ್ತನನ್ನ ತಿಳಿದಿರುವ ಪ್ರಕಾರ ನನ್ನ ಗಂಡನು ಕರ್ತನನ್ನ ತಿಳಿದಿಲ್ಲ ಅಂತ ಹೇಳಬಹುದು.
Maybe you're right.
ನೀವು ಸರಿನೇ ಇರಬಹುದು.
There are many cases.
ಅನೇಕ ಪ್ರಕರಣಗಳಲ್ಲಿ
where a husband is thoroughly disobedient to the word.
ಗಂಡನು ದೇವರ ವಾಕ್ಯಕ್ಕೆ ಸಂಪೂರ್ಣನಾಗಿ ಅವಿಧೇಯನಾಗಿರುತ್ತಾನೆ.
Maybe unconverted.
ಆತನು ಪರಿವರ್ತನೆ ಹೊಂದಿರುವುದಿಲ್ಲ.
What should a Christian woman do in such a case?
ಇಂತಹ ಪ್ರಕರಣಗಳಲ್ಲಿ ಕ್ರೈಸ್ತ ಸ್ತ್ರೀಯು ಏನು ಮಾಡಬೇಕಾಗುತ್ತದೆ ಹಾಗಾದ್ರೆ?
There is an answer because this is not new to the 21st century.
ಇದು ಒಂದು 20ನೇ ಶತಮಾನಕ್ಕೆ ಹೊಸದೇನಲ್ಲ. ಇದಕ್ಕೆ ಒಂದು ಉತ್ತರ ಕೂಡ ಇದೆ.
Even in the first century, 1 Peter chapter 3 and verse 1
modalane shatamanadalli 1 petra 3ne adhyaya 1ne vachana
1 peter 3 verse 1
1 petra 3ne adhyaya 1ne vachana
in the same way you wives be submissive to your own husbands
ade reetiyagi striyare nimma gandandarige adheenaragirri
even to those who are disobedient to the word of god
avaru devara vakyakke avidiyaragi nadedukolluvavaragiddaru kuda
unconverted
andre parivartane hondirodilla
so that you can win them without speaking one word by your behavior
neevu onde ondu maatannu aadade nimma nadateyinda nimma gandananna gellabahudagide
what does it mean in the same way
yenu adara artha ade reetiyagi anta andre
why does the sentence start with in the same way
yake ee vakya ade reetiyagi embudara mukantara prarambha agide
because it's referring to the previous paragraph
yakandare adu hindina vakyakke aadyate needutide
christ is your example 1 Peter 2:21
ಒಂದು ಪೇತ್ರ 2:21 ಕ್ರಿಸ್ತನು ನಿಮಗೆ ಮಾದರಿಯಾಗಿದ್ದಾನೆ
ಇನ್ ದ ಸೇಮ್ ವೇ ವೈಫ್ಸ್
ಅದೇ ರೀತಿಯಾಗಿ ಸ್ತ್ರೀಯರೇ
ಇನ್ ವಿಚ್ ವೇ ಇನ್ ದ ವೇ ಯೋರ್ ಗ್ರೇಟ್ ಎಕ್ಸಾಂಪಲ್ ಜೀಸಸ್
ಅದೇ ರೀತಿಯಾಗಿ ಅಂತ ಅಂದ್ರೆ ನಿಮಗೆ ದೊಡ್ಡ ಮಾದರಿ ಆಗಿರುವಂತ ಯೇಸು ಕ್ರಿಸ್ತನ ರೀತಿಯಲ್ಲಿ ಇರುವುದಾಗಿದೆ
ಅಗೇನ್ ಹಿಯರ್ ಯು ಸೀ ದಟ್ ಜೀಸಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ವೈಫ್ಸ್
ಇಲ್ಲಿ ಮತ್ತೊಮ್ಮೆ ಹೇಳಲ್ಪಟ್ಟಿದೆ ಯೇಸು ಕ್ರಿಸ್ತನು ಸ್ತ್ರೀಯರಿಗೆ ಅಂದ್ರೆ ಹೆಂಡತಿಯರಿಗೆ ಮಾದರಿಯಾಗಿದ್ದಾನೆ ಅಂತ
ಯು ಹ್ಯಾವ್ ಬಿನ್ ಕಾಲ್ಡ್ 1 Peter 2:21
ಒಂದು ಪೇತ್ರ 2:21 ನೀವು ಕರೆಯಲ್ಪಟ್ಟಿದ್ದೀರಿ
ಕ್ರೈಸ್ಟ್ ಸಫರ್
ಕ್ರಿಸ್ತನು ಬಾಧೆ ಪಟ್ಟನು
ಆರ್ ಯು ಸಫರಿಂಗ್ Sister,
ಸಹೋದರಿಯೇ ನೀನು ಬಾಧೆ ಪಡ್ತಾ ಇದೀಯಾ?
Because your husband is disobedient to God's word.
ಯಾಕಂದ್ರೆ ನಿನ್ನ ಗಂಡನು ದೇವರ ವಾಕ್ಯಕ್ಕೆ ಅವಿಧೇಯನಾಗುತ್ತಿದ್ದಾನಲ್ಲ ಅದಕ್ಕಲ್ವಾ?
You have an example.
ನಿಮಗೆ ಮಾದರಿ ಇದೆ.
Christ suffered.
ಕ್ರಿಸ್ತನು ಬಾಧೆ ಪಟ್ಟನು.
Leaving you an example. To follow in his steps.
ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ನಿಮಗೆ ಮಾದರಿಯನ್ನ ಬಿಟ್ಟು ಹೋದನು.
In the same way, wives. Be submissive.
ಅದೇ ರೀತಿಯಾಗಿ ಹೆಂಡತಿಯರೇ ಅಧೀನರಾಗಿರ್ರಿ.
Even though he committed no sin, maybe your life is godly, sister.
ಯೇಸು ಸ್ವಾಮಿಯು ಯಾವ ಪಾಪವನ್ನು ಮಾಡಲಿಲ್ಲ. ನಿಮ್ಮ ಜೀವಿತವು ದೈವಿಕ ಮಾರ್ಗದಿಂದ ಕೂಡಿರಬಹುದು ಸಹೋದರಿ.
He was reviled, verse 23.
23ನೇ ವಚನ. ಯೇಸುವು ಇತರರಿಂದ ಬಯಸಿಕೊಂಡನು.
Are you being reviled by your husband?
ನೀವು ನಿಮ್ಮ ಗಂಡನಿಂದ ಬಯಸಿಕೊಳ್ಳುತ್ತಿದ್ದೀರಾ ಅಥವಾ ಬಯಸಿಕೊಂಡಿದ್ದೀರಾ?
He did not revile in return.
ಆತನು ಬೈಯುವವರನ್ನ ಪ್ರತಿಯಾಗಿ ಬೈಯಲಿಲ್ಲ. ಅಂದರೆ ಯೇಸು.
In the same way, wives, submit to your husbands.
ಅದೇ ರೀತಿಯಾಗಿ ಸ್ತ್ರೀಯರೇ ಅಂದರೆ ಹೆಂಡತಿಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ.
While he was suffering, he did not utter any threat.
ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸಲಿಲ್ಲ.
He could have said, "Wait till God judges you, you fellas." Did he say that?
ಜನರೇ ದೇವರ ತೀರ್ಪಿಗಾಗಿ ಕಾದು ನೋಡ್ಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಏನಾದರೂ ಹೇಳಿದ್ರ ಆ ರೀತಿಯಾಗಿ?
You're a godly sister and your wife, you're suffering under your husband. Do you say, "Wait till God judges you"?
ನೀವು ಒಬ್ಬ ದೈವಿಕ ಸಹೋದರಿ ಅಥವಾ ಹೆಂಡತಿಯಾಗಿರಬಹುದು, ನಿಮ್ಮ ಗಂಡನಿಂದ ಬಾಧೆಗೆ ಒಳಪಡ್ತಾ ಇರಬಹುದು, ಇರು ದೇವರ ತೀರ್ಪಿಗಾಗಿ ನೋಡ್ತಾ ಇರು ಅಂತ ಏನಾದರೂ ಹೇಳ್ತೀರಾ ನೀವು ನಿಮ್ಮ ಗಂಡನಿಗೆ?
You're not following Jesus.
ಹಾಗೆ ಹೇಳುವವರಾದ್ರೆ ನೀವು ಯೇಸುವನ್ನ ಹಿಂಬಾಲಿಸುವವರಲ್ಲ.
He kept entrusting himself to him who judges righteously.
ನೀತಿಯಿಂದ ತೀರ್ಪು ಮಾಡುವಾತನಿಗೆ ಯೇಸು ತಮ್ಮನ್ನ ತಾವು ಒಪ್ಪಿಸಿಕೊಂಡರು.
In the same way, wives, entrust yourself to one who has promised.
ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮನ್ನ ನೀವು ಯಾರು ವಾಗ್ದಾನ ಮಾಡಿದ್ದಾನಲ್ಲ ಆತನಿಗೆ ಒಪ್ಪಿಸಿಕೊಡ್ರಿ.
He will never allow you to be tested beyond your ability.
ನಿಮ್ಮ ಸಾಮರ್ಥ್ಯ ಮೀರಿ ಆತನು ನಿಮಗೆ ಯಾವ ಶೋಧನೆಯನ್ನ ಬರಗೂಡಿಸುವುದಿಲ್ಲ.
Never. When he finds it's getting too much for you, he'll do something.
ಎಂದಿಗೂ ಇಲ್ಲ. ನಿಮಗೆ ಏನೋ ಒಂದು ಬಾಧೆಯು ಬಹಳ ಅತಿಯಾಗುತ್ತಿದೆ ಎಂಬುದನ್ನ ದೇವರು ಕಂಡುಕೊಂಡಾಗ ಏನಾದರೂ ಒಂದನ್ನ ಮಾಡ್ತಾರೆ ದೇವರು.
Either soften your husband's heart or convert him or kill him.
ಅದು ನಿಮ್ಮ ಗಂಡನ ಹೃದಯವನ್ನ ಮೃದು ಮಾಡುವಂತದ್ದೇ ಇರಬಹುದು, ಅಥವಾ ಆತನನ್ನ ಪರಿವರ್ತನೆ ಮಾಡುವಂತದ್ದೇ ಇರಬಹುದು, ಅಥವಾ ಕೊಲ್ಲುವಂತದ್ದೇ ಇರಬಹುದು.
He'll never allow you to be tested beyond your ability.
ನಿಮ್ಮ ಸಾಮರ್ಥ್ಯಕ್ಕೆ ಅಂದ್ರೆ ಶಕ್ತಿ ಮೀರಿ ಎಂದಿಗೂ ಕೂಡ ದೇವರು ನಿಮಗೆ ಶೋಧನೆಯನ್ನ ಬರಗೂಡಿಸುವುದಿಲ್ಲ.
That you can be sure of.
ಅದರ ಬಗ್ಗೆ ನೀವು ನಿಶ್ಚಯ ಪಡಿಸಿಕೊಳ್ಳಬೇಕು.
ಯು ಹ್ಯಾವ್ ಗಾಡ್ ಆನ್ ಯುವರ್ ಸೈಡ್.
ದೇವರು ನಿಮ್ಮ ಪರವಾಗಿದ್ದಾರೆ.
ಯುವರ್ ಹಸ್ಬೆಂಡ್ಸ್ ಅನ್ಕನ್ವರ್ಟೆಡ್, ಹೀಸ್ ವಿತ್ ದ ಡೆವಿಲ್, ಸೋ ವಾಟ್.
ನಿಮ್ಮ ಗಂಡನು ಪರಿವರ್ತನೆ ಹೊಂದಿಲ್ಲ, ಸೈತಾನನ ಪರವಾಗಿದ್ದಾನೆ, ಏನಿವಾಗ?
ಯು ಗಾಟ್ ಗಾಡ್ ಆನ್ ಯುವರ್ ಸೈಡ್, ಹೂ ಇಸ್ ಸ್ಟ್ರಾಂಗರ್?
ದೇವರು ನಿಮ್ಮ ಪರವಾಗಿರುವಂತದ್ದನ್ನ ನೀವು ಕಾಣುವಿರಿ, ಯಾರು ಬಲವುಳ್ಳವರು? ಆಗ
ಬಿಹೇವ್ ಲೈಕ್ ಜೀಸಸ್ ಕ್ರೈಸ್ಟ್.
ಯೇಸು ಕ್ರಿಸ್ತನ ರೀತಿಯಲ್ಲಿ ನಡೆದುಕೊಳ್ಳಿರಿ.
ಬಿಹೇವ್ ಲೈಕ್ ಜೀಸಸ್ ಕ್ರೈಸ್ಟ್. In the same way,
Yesu Christanu nadedukonda prakarave ade reetiyagi nadedukolliri.
And you can win them. Isn't it your aim to win this unconverted husband? Win him without speaking one word.
Neevu nimma gandananu andre parivartane hondadanta gandananna gellabeka, onde ondu vakyavanna nudiyade neevu gellabahudagide.
Don't preach to him.
Aatanige prasanga madalu hogbedri.
I'm sorry to say, I have met some sisters who are converted.
Nanu idana helalu vishadisuttene, kelavu sahodariyaru parivartane hondikondiddare.
And whose husbands are not converted.
Avara gandandiru innu parivartane hondirodilla, andre devara balige bandirodilla.
We had some of them in CFC, they're not here now.
Namma CFC sabeyalli avaridru, iga avarilla.
And
mattu
when I saw the spirit in these women, in those wives,
ee ondu striyaralli mattu aa hendatiyaralli aa ondu aatmavanna noduvaga,
I understood why her husbands are not converted.
Nanige avaga artha aitu yake gandandiru innu parivartane hondilla anta.
They are preachers.
Avaru bodakaragibittidare andre striyaru.
They must be going home and preaching to their husbands, and the husbands are sick and tired of their preaching.
Ee striyaru manege hogibittu tamma gandandarige bodhane maduvudaralli samayavanna kaladibittare, idarinda gandanu sustagibittu ತಲೆ ಕೆಟ್ಟು ಹೋಗ್ಬಿಟ್ಟಿರತ್ತವನಿಗೆ.
Have they understood how to win their husbands without a word? No.
ಒಂದೇ ಒಂದು ವಾಕ್ಯವಿಲ್ಲದೆ ತಮ್ಮ ಗಂಡನನ್ನು ಹೇಗೆ ಗೆಲ್ಲೋದು ಅಂತ ಅರ್ಥ ಮಾಡಿಕೊಂಡಿದ್ದಾರ? ಹಾಗಾದ್ರೆ ಖಂಡಿತ ಇಲ್ಲ.
And I said, your husbands will never get converted.
ನಾನು ಹೇಳ್ತೇನೆ, ನಿಮ್ಮ ಗಂಡನು ಎಂದಿಗೂ ಕೂಡ ಪರಿವರ್ತನೆ ಹೊಂದೋದಿಲ್ಲ, ಅಂದ್ರೆ ದೇವರ ಬಳಿಗೆ ಬರೋದಿಲ್ಲ.
Not if they see your life.
ಅವರು ನಿಮ್ಮ ಜೀವಿತವನ್ನ ನೋಡದೇನೆ ಬರೋದಿಲ್ಲ ದೇವರ ಬಳಿಗೆ.
And then I've seen other examples.
ನಾನು ಮತ್ತೊಂದು ಉದಾಹರಣೆಯನ್ನ ನೋಡಿದ್ದೇನೆ.
Wives, husbands who would not allow their wives to come to the church.
Gandandiru hendatiyanna sabhege baruvante anumatisuvudilla.
And the wives, by spirit of submission, won their husbands.
Hendatiyu aa ondu adhinateya atmadinda tanna gandananna geddiddare.
Over. Even non-Christian husbands, by spirit of submission.
Adhinateya atmadinda ಅಕ್ರೈಸ್ತ ಗಂಡಂದಿನನ್ನು ಕೂಡ ಗೆದ್ದಿದ್ದಾರೆ.
So we have had good examples and bad examples that we have seen, but it's winning them without a word.
ನಾವು ಒಳ್ಳೆ ಉದಾಹರಣೆ ಮತ್ತು ಕೆಟ್ಟ ಉದಾಹರಣೆಯನ್ನು ನೋಡಿಕೊಂಡ್ವಿ, ಅವರನ್ನ ಒಂದೇ ಒಂದು ವಾಕ್ಯವನ್ನ ಮಾತನಾಡದೆ ಗೆಲ್ಲುವವರಾಗಿರಬೇಕು.
What a wonderful example to be, you know, like Jesus again.
ಈ ರೀತಿಯಾಗಿ ಎಂತಹ ಅದ್ಭುತವಾದ ಮಾದರಿಯನ್ನ ಹೊಂದಿರಬಹುದು ನಾವು. ಯೇಸು ಸ್ವಾಮಿಯು ಮತ್ತೊಮ್ಮೆ ಇಲ್ಲಿ
You can say, but my husband doesn't know as much as I do of the word. Well, Jesus could have lived in Nazareth.
ನೀವು ಹೇಳಬಹುದು ನಾನು ವಾಕ್ಯವನ್ನ ಅರಿತಿರುವ ಪ್ರಕಾರ ನನ್ನ ಗಂಡನು ಅರಿತಿಲ್ಲ ಅಂತ. ಯೇಸು ಸ್ವಾಮಿಯು ನಜರೇತಿನಲ್ಲಿ ವಾಸಿಸಿ,
and said, Joseph and Mary don't know as much as I know about God and I know about his word, and that he was absolutely right.
ಈ ರೀತಿ ಹೇಳಿದ್ರೆ ಯೋಸೇಫ ಮತ್ತು ಮರಿಯಳು ನಾನು ದೇವರನ್ನ ಮತ್ತು ದೇವರ ವಾಕ್ಯವನ್ನ ಅರಿತಿರುವ ಪ್ರಕಾರ ಅವರು ಅರಿತಿಲ್ಲ ಅಂತ ಹೇಳುವಾಗ ಯೇಸು ನಿಶ್ಚಯವಾಗಿ ಸರಿ ಇರ್ತಾರೆ.
And he saw Joseph and Mary sinning and he had never sinned.
ಯೋಸೇಫ ಮತ್ತು ಮರಿಯಳು ಪಾಪವನ್ನ ಮಾಡಿರುವುದನ್ನ ನೋಡುವಾಗ ಯೇಸು ಎಂದಿಗೂ ಪಾಪವನ್ನ ಮಾಡಲಿಲ್ಲ.
And yet the Bible says till the age of 30 he submitted.
ಸತ್ಯವೇದವು ಹೇಳುತ್ತದೆ ಯೇಸು ಸ್ವಾಮಿಯು ತಮ್ಮ 30ನೇ ವಯಸ್ಸಿನವರೆಗೂ ಯೋಸೇಫ ಮತ್ತು ಮರಿಯಳಿಗೆ ಅಧೀನರಾದರು ಎಂಬುದಾಗಿ.
Jesus is your example. Can you submit to somebody who is unconverted?
ಯೇಸು ಸ್ವಾಮಿಯು ನಿಮಗೆ ಮಾದರಿಯಾಗಿದ್ದಾರೆ. ಪರಿವರ್ತನೆ ಹೊಂದದೇ ಇರುವಂತವರಿಗೆ ನೀವು ಅಧೀನರಾಗ್ತೀರಾ?
Somebody who doesn't know the word?
ದೇವರ ವಾಕ್ಯವನ್ನ ಅರಿತಿರೋದಿಲ್ಲ ಅಂತವರಿಗೆ?
Well, look at Jesus. He submitted to Joseph and Mary.
ಯೇಸುವನ್ನ ನೋಡ್ರಿ. ಯೇಸುವು ಯೋಸೇಫ ಮತ್ತು ಮರಿಯಳಿಗೆ ಅಧೀನರಾದ.
You see, I'm getting tired of it. Well, he didn't get tired after 30 years.
ನೀವು ಹೇಳಬಹುದು ಏ ನನಗೆ ಸುಸ್ತಾಗ್ಬಿಟ್ಟಿದೆ ಈ ವಿಚಾರದಲ್ಲಿ ಅಂತ. ಯೇಸು ಸ್ವಾಮಿಯು 30ನೇ ವಯಸ್ಸಿನವರೆಗೂ ಕೂಡ ಸುಸ್ತು ಅನ್ನುವಂತದ್ದನ್ನ ಹೇಳಲಿಲ್ಲ.
And after 30 years of submitting to imperfect Joseph and Mary, you know what God said about Jesus at his baptism?
ಯೇಸುವು 30ನೇ ವಯಸ್ಸಿನವರೆಗೂ ಅಪರಿಪೂರ್ಣವಾದಂತ ಯೋಸೇಫ ಮತ್ತು ಮರಿಯಳಿಗೆ ಅಧೀನರಾದ ನಂತರ ದೀಕ್ಷಾ ಸ್ನಾನದ ಸಮಯದಲ್ಲಿ ದೇವರು ಯೇಸು ಸ್ವಾಮಿಯ ಕುರಿತಾಗಿ ಏನಂತ ಹೇಳಿದ್ರು ಗೊತ್ತಾ?
ದಿಸ್ ಇಸ್ ಮೈ ಬಿಲವ್ಡ್ ಸನ್ ಇನ್ ಹೂಮ್ ಐ ಆಮ್ ವೆಲ್ ಪ್ಲೀಸ್ಡ್.
ಈತನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬುದಾಗಿ.
ಯು ವಾಂಟ್ ಟು ಹಿಯರ್ ದೋಸ್ ವರ್ಡ್ಸ್?
ಈ ಒಂದು ಮಾತುಗಳನ್ನ ನೀವು ಕೂಡ ಕೇಳಿಸಿಕೊಳ್ಳಬೇಕಾ?
ದಿಸ್ ಇಸ್ ಮೈ ಬಿಲವ್ಡ್ ಡಾಟರ್ ಇನ್ ಹೂಮ್ ಐ ಆಮ್ ವೆಲ್ ಪ್ಲೀಸ್ಡ್.
ಈಕೆಯು ನನ್ನ ಪ್ರಿಯಳಾದ ಮಗಳು, ಈಕೆಯನ್ನ ನಾನು ಬಹಳ ಮೆಚ್ಚಿದ್ದೇನೆ ಅಂತ.
ಡು ಯು ಥಿಂಕ್ ಜೀಸಸ್ ನೆವರ್ ಸಫರ್ಡ್ ಎನಿಥಿಂಗ್ in those 30 years?
Yesu swamiyu aa 30 varshadalli yenu badane pattilla anta neevu yochistira?
How many times in those 30 years he had to deny himself?
Yesu swamiyu aa 30 varshadalli eshto bari tammanna taavu nirakarisikondiddare?
To do what Joseph and Mary told him to do when he has a little boy probably didn't want to do that.
Yesu swamiyu sanna huduganagiruvaga Joseph mattu Mariyalu yeno ondanna maadalu helidaga adana maadta iddru. ಅದನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ.
But he said, no, I will please my father.
ಇಲ್ಲ, ನಾನು ನನ್ನ ತಂದೆಯನ್ನ ಮೆಚ್ಚಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು.
So the reason you submit to your husband is because God has said it.
ನಿಮ್ಮ ಗಂಡನಿಗೆ ನೀವು ಅಧೀನರಾಗುವುದಕ್ಕೆ ಕಾರಣ ಏನಪ್ಪ ಅಂದ್ರೆ ದೇವರು ಹೇಳಿದ್ದಾರೆ ಅಧೀನತೆಯ ಬಗ್ಗೆ. ಅದಕ್ಕಾಗಿ
when you see it like that, it takes on a different color.
ನೀವು ಆ ರೀತಿಯಾಗಿ ಅದನ್ನ ನೋಡುವಾಗ ಅದು ಒಂದು ವ್ಯತ್ಯಾಸಕ್ಕೆ ನಡೆಸುತ್ತದೆ.
Not because your husband says you submit to me. No, God has said it. Be like Jesus Christ.
ನಿಮ್ಮ ಗಂಡನು ನಿಮಗೆ ಅಧೀನಳಾಗು ಎಂಬುದಾಗಿ ಹೇಳಿದ್ದಕ್ಕೆ ಅಲ್ಲ, ದೇವರು ನಿಮಗೆ ಹೇಳಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಇರ್ರಿ.
I've said this, that if the Bible had said,
ನಾನು ಇದನ್ನ ಹೇಳಿದ್ದೇನೆ, ಸತ್ಯವೇದವು ಏನಾದರೂ ಒಂದನ್ನ ಹೇಳುವಾಗ,
husband submit to your wives, I would be the first person to do it.
ಗಂಡಂದಿರೇ ಹೆಂಡತಿಗೆ ಅಧೀನರಾಗಿರ್ರಿ ಅಂತ ಹೇಳುವಾಗ ನಾನೇ ಮೊದಲ ವ್ಯಕ್ತಿಯಾಗಿರ್ತೀನಿ ಅದನ್ನ ಮಾಡಲು.
I go to my wife and say, well darling, what do you want me to do now?
ನನ್ನ ಹೆಂಡತಿ ಬಳಿಗೆ ಹೋಗಿ ನಾನು ಈ ರೀತಿ ಹೇಳುವವನಾಗ್ತೇನೆ, ಪ್ರಿಯಳೆ ನಾನು ಏನು ಮಾಡಬೇಕು ಅಂತ ಬಯಸುತ್ತಿ ಹೇಳು ಅಂತ.
I'll do it. Tell me. I'm your servant.
ನಾನು ನಿನ್ನ ಸೇವಕನಾಗಿದ್ದೇನೆ, ಹೇಳು ನಾನು ಮಾಡ್ತೀನಿ ಅದನ್ನ ಅಂತ ಹೇಳ್ತೀನಿ.
Because God has said, husband submit to your wives.
ಯಾಕೆಂದ್ರೆ ದೇವರು ಹೇಳಿರ್ತಾರಲ್ಲ ಅದಕ್ಕೆ, ನಿಮ್ಮ ಹೆಂಡತಿಗೆ ಅಧೀನರಾಗ್ರಿ ಅಂತ.
It's not because she says it.
ಅದು ಆಕೆ ಹೇಳಿದ್ದಕ್ಕಾಗಿ ಅಲ್ಲ.
Not because your husband says it, because God says it.
ಅದು ನಿಮ್ಮ ಗಂಡನು ಹೇಳಿದ್ದಕ್ಕಾಗಿ ಅಲ್ಲ, ದೇವರು ಹೇಳಿದ್ದಾರೆ ಅದಕ್ಕಾಗಿ.
Submit to your husband.
ನಿಮ್ಮ ಗಂಡನಿಗೆ ಅಧೀನರಾಗಿರ್ರಿ.
When you see it as God's command, it takes on a different color.
ನೀವು ಇದನ್ನ ದೇವರ ಆಜ್ಞೆ ಎಂಬುದಾಗಿ ನೋಡುವಾಗ ಅದು ನಿಮ್ಮನ್ನ ವ್ಯತ್ಯಾಸಕ್ಕೆ ನಡೆಸುತ್ತದೆ.